ಚಿನ್ನುಮರಿ, ಈ ವೈಕತ್ತತ್ತು ನೀಲ್ ತಿರುನೀಲಕಂಠನ್ ಅನ್ನುವ ಆನೆಯ ಬಗ್ಗೆ, ಅದರ ಅದ್ಭುತ ಸ್ವಭಾವದ ಬಗ್ಗೆ ನಿನಗೆ ಲಾಸ್ಟ್ ವೀಕ್ ಹೇಳಿದ್ದೆ. ಹೇಳಿದ ನೆನಪಿದೆಯಾ? ಅಥವಾ ಹೇಳಬೇಕಾ ಇನ್ನೊಂಚೂರು? ಬೇಡ ಅಂತ ಕಾಣುತ್ತೆ. ಈ ಆನೆ ತೀರಾ ಸೌಮ್ಯ ಸ್ವಭಾವದ್ದು, ಎಂದೂ ಯಾರಿಗೂ ತೊಂದರೆ ಕೊಟ್ಟಿದ್ದಿಲ್ಲ. ಮನುಷ್ಯರಿಗೆ ಬಿಡು, ತನ್ನ ಜೊತೆಯ ಆನೆಗಳನ್ನು ಕೂಡ ಪ್ರೀತಿಯಿಂದ ನಡೆಸ್ಕೊಳ್ತಿತ್ತು. ಹಾಗಂತ ಅನ್ಯಾಯ ಸಹಿಸ್ತಿತ್ತು ಅಂತಲ್ಲ. ಈ ಬಗ್ಗೆ ಒಂದು ಉದಾಹರಣೆ ಕೇಳ್ತೀನಿ, ಹೇಳು. ತಿರುನೀಲಕಂಠನ್ ಜೊತೆಗೆ ವೇಲಾಯುಧನ್ ಎಂಬ ಇನ್ನೊಂದು ಆನೆ ಇತ್ತು. ವೃದ್ಧಾಪ್ಯದಿಂದ ಅದು ಸತ್ತು ಹೋದ ನಂತರ ಅಷ್ಟಮಿ ಸಮಾರಂಭದಲ್ಲಿ ಪಾಲ್ಗೊಳ್ಳಕ್ಕೆ ಅಂತ ಲಕ್ಷ್ಮೀಪುರ ಅರಮನೆಯಿಂದ ಒಂದು ಆನೆಯನ್ನು ಕರೆಸಿದರು. ಅದು ಗಾತ್ರದಲ್ಲಿ ತಿರುನೀಲಕಂಠನ್ಗಿಂತ ದೊಡ್ಡದಾಗಿತ್ತು ಮತ್ತು ಅದರ ಸ್ವಭಾವನೇ ಬೇರೆಯಾಗಿತ್ತು. ತನ್ನ ಜೊತೆಗಾರ ಆನೆಗಳಿಗೆ ತೊಂದರೆ ಕೊಡೋದು, ನೋವುಂಟು ಮಾಡೋದು, ಕಿರಿಕಿರಿ ಮಾಡೋದು, ಇದೆಲ್ಲ ಅದಕ್ಕೆ ಭಾರಿ ಮೋಜಾಗಿತ್ತು. ಇದರ ಸ್ವಭಾವ ತಿಳಿದವರು ಯಾರು ಕೂಡ ಇದನ್ನು ಹತ್ತಿರ ಸೇರಿಸ್ತಾ ಇರಲಿಲ್ಲ. ಆದರೆ ಈ ಬಾರಿ ವೈಕೋಮ್ನವರಿಗೆ ಬೇರೆ ಉಪಾಯವೇ ಇರಲಿಲ್ಲ. ಅಂದರೆ ವೈಕೋಮ್ ದೇವಸ್ಥಾನದವರಿಗೆ, ದೇವಸ್ಥಾನದ ಎರಡು ಉತ್ಸವ ಮೂರ್ತಿಗಳನ್ನು ಕೋರೋದು ಮತ್ತು ಮೆರವಣಿಗೆಯಲ್ಲಿ ಸಾಗೋದು ಒಂದು ಆನೆಯಿಂದ ಅಸಾಧ್ಯವಾಗಿತ್ತು. ಹಾಗಾಗಿ ಬೇರೆ ಉಪಾಯ ಇಲ್ಲದೆ ಈ ತುಂಟ ಆನೆಯನ್ನು ತಂದಿದ್ರು. ಅಂದು ಮೆರವಣಿಗೆಗೆಲ್ಲ ತಯಾರಾಗಿತ್ತು. ಎರಡೂ ಆನೆಗಳು ಶೃಂಗಾರಗೊಂಡು ಉತ್ಸವ ಮೂರ್ತಿಗಳಿಗಾಗಿ ಕಾಯ್ತಾ ಇದ್ವು. ಉತ್ಸವ ಮೂರ್ತಿಗಳನ್ನು ಹೊರಗೆ ತಂದರು. ಮುಖ್ಯ ಮೂರ್ತಿಯಾದ ಉದಯನ್ ಪುರತ್ತಪ್ಪನನ್ನು ತಿರುನೀಲಕಂಠನ್ ಬೆನ್ನಿನ ಮೇಲೆ ಇಟ್ಟರು, ವೈಕತ್ತಪ್ಪನನ್ನು ಈ ತುಂಟನ ಮೇಲಿಟ್ರು. ಸರಿ, ತಿರುನೀಲಕಂಠನ್ ವಾದ್ಯ ವೃಂದದ ಸಂಗೀತಕ್ಕೆ ಸರಿಯಾಗಿ ಘನ ಗಾಂಭೀರ್ಯದಿಂದ ಹೆಜ್ಜೆ ಹಾಕ್ತಾ ಮುಂದೆ ಮುಂದೆ ನಡೆಯೋಕ್ಕೆ ಶುರು ಮಾಡ್ದ. ಅವನ ಅಗಲವಾದ ಕಿವಿಗಳು ಬೀಸಣಿಗೆಯ ಹಾಗೆ ಅತ್ತಿತ್ತ ಓಲಾಡ್ತಾ ಇದ್ವು. ಹಾದಿಯಲ್ಲಿ ನೆರೆದವರು ಅವನನ್ನು ನೋಡ್ತಾ, ಆಹಾ ಎಂಥ ಗಾಂಭೀರ್ಯ, ಎಂಥ ನಡಿಗೆ ಅಂತೆಲ್ಲ ಹೊಗಳ್ತಾ ಇದ್ರು. ಆವಾಗ ತುಂಟ ಆನೆ ಇನ್ನೊಂದಿತ್ತಲ್ಲ, ಅದು ಉರಿದು ಉರಿದು ಬಿತ್ತು. ಏನು ವಿಶೇಷ ಅಂತ ಹೇಳಿ ಇವನನ್ನು ಇಷ್ಟು ಹೊಗಳ್ತಾ ಇದ್ದಾರೆ ಮೂರ್ಖರು, ತಾನೇನು ಕಮ್ಮಿ, ಇದಕ್ಕಿಂತ ನಾನು ಮೇಲಲ್ವಾ ಅಂತ ಹೇಳ್ತಾ ಕಿವಿಗಳನ್ನು ಪಟ ಪಟ ಬೀಸ್ತಾ ಬಾಲ ಎತ್ತಿ ಹೂಂಕರಿಸ್ತಾ ತಿರುನೀಲಕಂಠನ್ನತ್ತ ಧಾಪುಗಾಲು ಹಾಕಿ ನೋಡಿದೆ. ಅಮ್ಮದ್ದು ಪ್ರಾಣಿಗಳಲ್ಲೂ ಅಸೂಯೆ, ಆಸೆ, ಕ್ರೌರ್ಯ ಇದೆಲ್ಲ ಇರುತ್ತೆ. ನಮಗದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅಷ್ಟೇ, ನಮ್ಮ ಕಥಾನಾಯಕನಿಗೆ ಈ ಆನೆಯ ಮನಸ್ಸಿನಲ್ಲಿರೋದು ಅದರ ಹಾವಭಾವದಿಂದಲೇ ತಿಳಿದು ಹೋಯಿತು. ತಾನೇನಾದರೂ ಈಗ ಸುಮ್ಮನಿದ್ರೆ ದೊಡ್ಡ ದುರಂತ ಸಂಭವಿಸ್ತದೆ ಅಂತ ಯೋಚಿಸ್ತಾ ಇರೋ ಹಾಗೆ ಅದರ ಮಾವುತ ಅಂಕುಶ ಒತ್ತಿ ಅದನ್ನು ನಿಯಂತ್ರಿಸುವ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದ. ಆದರೆ ಆ ತುಂಟ ಆನೆ ಖ್ಯಾರೆ ಎನ್ನದೆ ಮುಂದೆ ಮುಂದೆ ಹೆಜ್ಜೆ ಹಾಕಿತ್ತು. ಹೇಗಿತ್ತಪ್ಪ ಅದರ ನಡಿಗೆ ಅಂತಂದರೆ, ಸಣ್ಣದೊಂದು ಭೂಕಂಪ ಆದ ಹಾಗಾಯಿತು. ವಾಲಗದವರು, ದುಂದಿ ಹಿಡಿದವರು, ನೆರೆದ ಭಕ್ತರು ಭಯದಿಂದ ಚೆಲ್ಲಾಪಿಲ್ಲಿಯಾಗಿ ಓಡಕ್ಕೆ ಶುರು ಮಾಡಿದರು. ಇಷ್ಟೆಲ್ಲ ಗಲಾಟೆ ಆದರೂ ಕೂಡ ತಿರುನೀಲಕಂಠನ್ ಮತ್ತೆ ಅವನ ಮಾವುತ ಒಂಚೂರು ಹೆದರಲಿಲ್ಲ. ತಿರುನೀಲಕಂಠನ್ ಒಂದು ಕ್ಷಣ ತಡೆದು ನಿಂತ. ಹತ್ರ ಆ ಇನ್ನೊಂದು ಆನೆ ಹತ್ರ ಬರ್ತಾ ಇರೋ ಹಾಗೆ ತನ್ನ ಸೊಂಡಿಲನ್ನು ಹಿಂದೆ ಚಾಚಿ ತನ್ನ ಮಾವುತನ ಕೈಯಿಂದ ಅಂಕುಶವನ್ನು ಎಳೆದುಕೊಂಡು ತೊಂದರೆ ಮಾಡಕ್ಕೆ ಹೊರಟ ಆನೆಯ ಕಿವಿಯ ಹಿಂದೆ ಒಂದು ಬಾರಿ ತಿವಿದ. ಪೆಟ್ಟು ಬಿದ್ದದ್ದೇ ಸೈ, ಅದು ಭಯಂಕರವಾಗಿ ಘೀಳ್ತಾ ನಿಂತಲ್ಲೇ ಶಿಲೆಯಂತೆ ನಿಂತು ಬಿಟ್ಟಿತು. ಕೂಡಲೇ ಬೇರೆ ಇನ್ನೊಂದಾನೆ ತಂದರು. ವೈಕುಂಠಪ್ಪ ದೇವರ ಮೂರ್ತಿಯನ್ನು ಆ ಆನೆಯ ಮೇಲೆ ವರ್ಗಾಯಿಸಿ ಸಮಾರಂಭ ನಡೆಯಬೇಕಾದ ಪೆಂಡಾಲಿ ಕರ್ಕೊಂಡು ಬಂದರು. ಉತ್ಸವ ಸಾಂಗವಾಗಿ ಮುಂದುವರಿಯಿತು. ಈಗ ಪ್ರತಿಯೊಬ್ಬರು ತಿರುನೀಲಕಂಠನನ್ನು ಕೊಂಡಾಡುವವರೇ. ಅವನ ಸಮಯ ಪ್ರಜ್ಞೆ, ಅವನು ಆನೆಯ ತುಂಟತನವನ್ನು ಎದುರಿಸಿದ ರೀತಿ, ಅವನ ಧೈರ್ಯ ಕೊಂಡಾಡುವವರೇ. ಈ ಸುದ್ದಿ ಎಷ್ಟು ಜನಜನಿತವಾಯಿತು ಅಂತಂದರೆ, ರಾಜರವರೆಗೆ ಹೋಗಿ ಮಹಾರಾಜರು ಅವನಿಗೆ ಅಂತ ವಿಶೇಷ ಅಲಂಕಾರ ವಸ್ತುಗಳನ್ನು ಉಡುಗೊರೆ ನೀಡಿದ್ರಂತೆ. ಅಂದರೆ ತಿರುನೀಲಕಂಠನ್ ಮಾಡಿದ್ದು ವೈರಲ್ ಆಗಿ ಹೋಯಿತು. ಮತ್ತೊಂದು ವಿಶೇಷ ಅಂತಂದರೆ ತುಂಟ ಆನೆಯ ಸ್ವಭಾವದಲ್ಲಿ ಆದ ಬದಲಾವಣೆ. ಅಂದಿನಿಂದ ಈ ತುಂಟ ಯಾರಿಗೂ ಯಾವ ಸಮಾರಂಭದಲ್ಲೂ ತೊಂದರೆ ಉಂಟು ಮಾಡಲೇ ಇಲ್ಲ ಅಂತ. ತಿರು ನೀಲಕಂಠನ ಹಾಗೆ ಗಂಭೀರವಾಯ್ತಂತೆ. ಅದು ಇವನಿಗೆ ಹೇಗೆ ಪಾಠ ಕಲಿಸಿತು ಅದು ಯಾರಿಗೂ ತಿಳಿಯದ ರಹಸ್ಯವಾಗಿ ಉಳಿದಿದೆ ಅಂತೆ. ಇದು ತಿರುನೀಲಕಂಠನನ್ನು ಎಂದು ತಿರುವನಂತಪುರದಿಂದ ಹೊರಗೆ ಕಳಿಸ್ತಾ ಇರಲಿಲ್ಲ. ಆದರೆ ಒಂದು ಬಾರಿ ತ್ರಿಶೂರಿನಲ್ಲಿ ನಡೆಯುವ ವರ್ಷಾವಧಿ ಹಬ್ಬ ಪೂರಂ ಕಳಿಸ್ಬೇಕು, ನಮಗೆ ಅದನ್ನೆಲ್ಲ ನೋಡೋ ಇಚ್ಛೆ ಆಗಿದೆ ಅಂತ ಕೊಚ್ಚಿನ ರಾಜರು ಮಿತ್ರರು ಹೇಳಿದ್ರಂತೆ. ಹೀಗಾಗಿ ಅವನನ್ನು ಕೊಚ್ಚಿನಿಗೆ ಕಳಿಸುವ ನಿರ್ಧಾರವಾಯಿತು. ಪಾಪದ ಆನೆಯನ್ನು ಅದರ ಇಚ್ಛೆಗೆ ವಿರುದ್ಧವಾಗಿ ಕೊಚ್ಚಿನಿಗೆ ಕಳಿಸಲೇಬೇಕಾಯಿತು. ನಿರಂತರವಾದ ನಡಿಗೆಯ ಪ್ರಯಾಣ, ಅನಂತರ 9 ದಿನ ಉತ್ಸವದಲ್ಲಿ ಭಾಗವಹಿಸಿ ಸುಸ್ತಾಗಿ ಬಂದ ಆನೆ ಮರಳಿ ಮನೆಗೆ ಬರ್ತಾ ಇರುವಾಗ ಎದ್ದು ನಿಲ್ಲಲು ತ್ರಾಣ ಇರಲಿಲ್ಲವಂತೆ. ನಿಂತ ಕಡೆಯೇ ಬಿದ್ದುಕೊಂಡು ಅನ್ನಾಹಾರ ತೊರೆಯಿತಂತೆ. ಮಾತ್ರವಲ್ಲ, ಅದರ ಮೈ ಮೇಲೆ ಅಂಗೈಯಗಲದ ಬೊಕ್ಕೆಗಳಾದವಂತೆ. ಅದರ ಮಾವುತನ ದುಃಖಕ್ಕೆ ಮೇರೇನೇ ಇರಲಿಲ್ಲ. ಗೋವಿಂದ ಸರ್ ಅದರ ಶುಶ್ರೂಷೆಗೆ ನಿಂತ, ಮಗುವಿಗೆ ತಿನ್ನಿಸಿದ ಹಾಗೆ ಆಹಾರ ಬಾಯಿಗೆ ಹಾಕಿ ತಿನ್ನಿಸ್ತಾ ಇದ್ದ, ಗಿಡಮೂಲಿಕೆಗಳನ್ನು ಅರ್ದು ಬೊಕ್ಕೆ ವ್ರಣಗಳಿಗೆ ಹಚ್ತಾ ಇದ್ದ, ನೊಣಗಳು ತೊಂದರೆ ಮಾಡದೆ ಹಾಗೆ ಬೀಸಣಿಗೆ ಹಿಡಿದು ಬೀಸ್ತಾ ಇದ್ದ, ಅದರ ಪಕ್ಕದಲ್ಲೇ ಮಲಗ್ತಾ ಇದ್ದ. ಕಡೆಗೆ ಮಂತ್ರವಾದಿಗಳನ್ನು ಕರೆಸಿ ಮಂತ್ರ ಹಾಕಿಸಿದ. ಕಡೆಗೂ ಅವನ ರೋಗ ಸುಸ್ತು ಗುಣ ಇತ್ತು. ಗೋವಿಂದ ಸರ್ ಮುಂದೆ ಎಂದೂ ಇವನನ್ನು ಹೊರಗೆ ಕಳಿಸಿದಂತೆ ದೇವಸ್ಥಾನ ಹಾಗೂ ಮಹಾರಾಜರಿಂದ ಅನುಮತಿ ಪಡೆದನಂತೆ. ಚಂದದ ಕತೆ ಅಲ್ವಾ? ನನಗೂ ಖುಷಿಯಾಯಿತು. ಇನ್ನೇನು ಹೇಳಿ, ಬರೋ ವಾರ ಇನ್ನೊಂದು ಕತೆ ಹೇಳ್ತೀನಿ. ಅಲ್ಲಿವರೆಗೆ ಬಾಯ್, ಲವ್ ಯು, ಜೈ ಹಿಂದ್.